हरिः ओं श्रीगुरुभ्यो नमः। अभ्रमं भङ्गरहितम् अजडं यूनं सदा आनन्दतीर्थमत्लं भजेतापत्रयापहं मिथ्यासिद्धान्तदुर्ध्वान्तविध्वंसनविचक्षणः जयतीर्थाकृतनिर्भासतां नो हृदम्बरे अर्तिकल्पितकल्पोऽयं प्रत्यत्तिगजकेसरि व्यासतीर्थगुरुर्भूयात् अस्मदिष्टातसिद्धये तपोविद्याविरक्त्यादि सद्गुणोगाकरानहं वाजिराजगुरुन् वन्दे हयग्रीवप्रदर्शयान् पूज्य राघवेन्द्राय सिद्धनमृताय च भजतां कर्पुरुक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रकृवे नमो अत्यन्तयाडवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रश्यन्ति सिद्ध्यञ्च मनोरथाः। हरिः ओं श्रीगुरुभ्यो नमः। ನಾವು ಇವತ್ತು ಕನ್ನಡ ವಿಷ್ಣು ಸಹಸ್ರನಾಮ ಚಿಂತನೆಯನ್ನು ಮಾಡೋಣ ಕನ್ನಡದಲ್ಲಿ. ಸೊ ನಾವು ಋಷಿ ದೇವತೆ ಛಂದಸ್ಸು ಹೇಳಿಬಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣೋ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಟುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತ ಶ್ರೀಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧಚೇ ಜಪೇ ವಿನಿಯೋಗ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ವಿಶ್ವಸ್ಮೈ ನಮಃ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ ಪ್ರಭು ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷಸಾಕ್ಷಿ ಕ್ಷೇತ್ರಜ್ಞಕ್ಷೇವ ಚ ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರಃ ನಾಸಿಂಹಪುಶ್ರೀಮಾನ್ ಕೇಶವಪುರುಷೋತ್ತಮಃ ಸರ್ವಶರ್ವಶಿವಸ್ಥಾಣುರ್ ಭೂತಾದಿರ್ನಿಧಿರವ್ಯಃ. ಸೊ ನಾವು ಭೂತಾದಿಹಿ ನೋಡಿಯಾಯಿತು. ಇವತ್ತು ನಿಧಿರವ್ಯಯ ಅನ್ನುವ ಶಬ್ದ, ಇದು ವಾದರಾಜ ಸ್ವಾಮಿಗಳು ಆಮೇಲೆ ಇನ್ನೊಬ್ಬರು ಕೂಡ ಅವರು ಈ ಶಬ್ದಗಳನ್ನು ಎರಡು ಶಬ್ದಗಳಾಗಿ ವಾದಿರಾಜರು ಆಮೇಲೆ ಸತ್ಯಸಂಧರು ಕೂಡ ಅವರ ವ್ಯಾಖ್ಯಾನಗಳಲ್ಲಿ ನಿಧಿಯವ್ಯಯ ಅಂತ ಎರಡು, ಈ ಶಬ್ದ ಭಗವಂತನಿಗೆ ಪ್ರತ್ಯೇಕವಾಗಿ ಕೂಡ ನಿಧಿ ಅನ್ನುವುದು ಅವನಿಗೆ ಅವ್ಯಯ ಅನ್ನುವುದು ಅವನಿಗೆ ಪ್ರಸಿದ್ಧವಾಗಿರುವಂಥದ್ದು ಹೆಸರು. ಆದ್ದರಿಂದ ಎರಡು ಪ್ರತ್ಯೇಕವಾಗಿಯೂ ನೋಡಬಹುದು, ಇಲ್ಲ ನಿಧಿರವ್ಯಯ ಒಟ್ಟಿಗೆ ಒಂದು ಶಬ್ದವಾಗಿ ತಗೋಬಹುದು. ಯಾವಾಗೂ ವಿಷ್ಣು ಸಹಸ್ರನಾಮ ಅಂತ ಹೇಳಿದರೆ ಸಾವಿರ ಮಾತ್ರ ಅಲ್ಲ, ಅಲ್ಲಿ ಸಾವಿರಕ್ಕಿಂತಲೂ ಸ್ವಲ್ಪ ಹೆಚ್ಚಾಗಿ ಅರ್ಥ ಶಬ್ದಗಳಿದೆ ವಿಷ್ಣುವಿನ ಹೆಸರುಗಳು. ಆದ್ದರಿಂದ ಅದು ಎರಡು ವಿಧವಾಗಿ ನಿಧಿರವ್ಯಯ ಅಂತ ಒಟ್ಟಿಗೆ ತಗೊಂಡ್ರೂ ಕೂಡ ಸಾವಿರ ಮೇಲೆ ಬರುತ್ತೆ. ಆದ್ದರಿಂದ ನಿಧಿಯವ್ಯಯ ಅಂತ ಪ್ರತ್ಯೇಕವಾಗಿಯೂ ಒಟ್ಟಿಗೆಯನ್ನು ತಗೋಬಹುದು. ಸೊ ಇಲ್ಲಿ ನಾವು ಒಟ್ಟಿಗೆ ತಗೊಂಡಾಗಲೂ ಹೇಗೂ ಸಪರೇಟಾಗಿ ಅರ್ಥವನ್ನು ನೋಡ್ತೀವಿ, ಆದ್ದರಿಂದ ಎರಡು ಶಬ್ದಗಳನ್ನು ತಗೊಂಡು ಸೇರಿ ತಗೊಳ್ಳೋಣ. ನಿಧಿಯೂ ಆಗಿದ್ದಾನೆ ಅವನು, ಅವ್ಯಯನೂ ಆಗಿದ್ದಾನೆ ಪರಮಾತ್ಮ. ನಿಧಿ ಅಂದರೆ ಏನು? ನಿಧಿ ಅಂದರೆ ನಮಗೆ ಟ್ರೆಷರ್ ಅಂತೀವಿ ನಾವು. ಅವನು ನಿಧಿ, ದೊಡ್ಡ ನಿಧಿ, ಟ್ರೆಷರ್ ಇಲ್ಲ ರಿಸೆಪ್ಟಕಲ್, ಎಲ್ಲವೂ ಒಂದು ಕಡೆ ಎಲ್ಲಿ ಕೂಡಿರುತ್ತೋ. ಈಗ ಜಲನಿಧಿ ಅಂದರೆ ನೀರು ತುಂಬ ಇರುವಂಥದ್ದು, ಸಮುದ್ರಕ್ಕೆ ಜಲನಿಧಿ ಅಂತೀವಿ. ಹೀಗೆ ನಿಧಿ ಅಂದರೆ ತುಂಬ ಇರುವಂಥ, ಪೂರ್ಣವಾಗಿರುವಂಥದ್ದು, ತುಂಬ ಇರುವಂಥದ್ದು, ತುಂಬಿ ಇರುವಂಥದ್ದು ಅಂತ. ಸೊ ಆದ್ದರಿಂದ ಭಗವಂತ ನಿಧಿ ಅಂದರೆ ಆ ಶಬ್ದ ಮತ್ತು ನಿಧಿ ಯಾಕೆ ಆ ಅರ್ಥ ತುಂಬ ಇರುವುದು ಅನ್ನುವುದು ಯಾಕೆ ಬರುತ್ತೆ ಅಂದರೆ, ನಿಧಿ ಅಂತ ಹೇಳಿದರು ನಿಧಿ, ಅದು ಮತ್ತು ಎರಡು ಅಕ್ಷರಗಳಿವೆ ಅಲ್ಲಿ ನಿಧಿ. ನೀ ಅಂದರೆ ನಿತರಾಮ್, ಚೆನ್ನಾಗಿ, ತುಂಬ, ಪೂರ್ತಿಯಾಗಿ, ಎಲ್ಲವೂ ಅನ್ನುವ ಅರ್ಥದಲ್ಲಿ. ಆದ್ದರಿಂದ ಎಲ್ಲರಿಗೂ ಅವನು ಧಿ ಆಗಿದ್ದ, ಧಿ ಅನ್ನುವುದು ಧಾ ಅನ್ನುವ ಧಾತು, ಡುಧಾಂಗ್ ಅಂತ ಪೂರ್ತಿ ಧಾತು, ಡುಕೃಂಕರಣೆ ಅಂತ ನಾ ಡುಕೃಂಕರಣೆ ಅಂತ ಕೇಳಿದ್ದೀವಿ. ಅದು ಕೃಂಗ್ ಅನ್ನೋದೇ ನಿಲ್ಲತ್ತೆ, ಡು ಅನ್ನೋದು ಬಿದ್ದೋಗತ್ತೆ. ಡುಕೃಂಗ್ ಅಂದರೂ ಕೂಡ ಕರೋತಿ. ಅದೇ ವಿಧವಾಗಿ ನಿಧಿಲಿ ಡುಧಾಂಗ್ ಅಂತ ಹೇಳಿದರೆ ಡು ಅನ್ನೋದು ಬಿದ್ದೋಗತ್ತೆ, ಧಾಂಗ್ ಧಾ ಅನ್ನೋದು ನಿಲ್ಲತ್ತೆ. ಅದು ಧಾರಣ ಪೋಷಣವನ್ನು ಹೇಳುವಂಥದ್ದು. ಸೊ ಆದ್ದರಿಂದ ಧ್ರಿಯತೆ ಅಂತಾಗಲಿ, ಇಲ್ಲ ಪುಷ್ಯತೆ, ಧಾರಣ ಪೋಷಣ, ಧ್ರಿಯತೆ ಧರಿಸುವುದು, ಪೋಷಿಸುವುದು, ಧಿಯತೆ ಧ್ರಿಯತೆ ಪುಷ್ಯತೆ ಇವೆಲ್ಲವೂ ಕೂಡ ಅದೇ ಅರ್ಥವನ್ನು ಕೊಡುವಂಥದ್ದು ಧಿ ಅನ್ನೋದು. ಆದ್ದರಿಂದ ಎಲ್ಲರನ್ನು ನಿತರಾಮ್, ಎಲ್ಲರನ್ನು ಧಾರಣೆ ಮಾಡ್ತಾನೆ, ಪೋಷಣೆ ಮಾಡ್ತಾನೆ. ಹಿ ಸಪೋರ್ಟ್ಸ್ ಆ್ಯಂಡ್ ಹಿ ನರಿಷಸ್ ರಿಪ್ಲೆನಿಷಸ್. ಆದ್ದರಿಂದ ಎಲ್ಲರನ್ನು ಪೋಷಣೆ ಮಾಡುವವನು, ಧಾರಣೆ ಮಾಡುವವನೆಲ್ಲನೂ ಪರಮಾತ್ಮನೇ ಆಗಿದ್ದಾನೆ. ಆದ್ದರಿಂದ ಅವನು ನಿಧಿ ಅಂಥೇಳಿ. ಆದ್ದರಿಂದ ಇಲ್ಲ ನಿತರಾಮ್ ಚೆನ್ನಾಗಿ ಧಾರಣೆ ಮಾಡಿರುವುದಂದರೆ ಈ ಇಡೀ ಬ್ರಹ್ಮಾಂಡವನ್ನು, ನೀವೆಲ್ಲ ಕೇಳಿದಂತೆ ಶೇಷದೇವರು ತಮ್ಮ ಹೆಡೆಯ ಮೇಲೆ ಧಾರಣೆ ಹಿಡ್ಕೊಂಡಿದ್ದಾರೆ ಈ ಬ್ರಹ್ಮಾಂಡವನ್ನು ಅಂಥೇಳಿ. ಅದೇ ವಿಧವಾಗಿ ಅವರ ಆ ಶೇಷದೇವರು ವಾಯುಪುಚ್ಛವನ್ನು ಹಿಡ್ಕೊಂಡಿದ್ದಾರೆ, ವಾಯುದೇವರು ಕೂರ್ಮದ ಕೂರ್ಮಾವತಾರ ಪರಮಾತ್ಮನ ಪುಚ್ಛವನ್ನು ಹಿಡ್ಕೊಂಡಿದ್ದಾರೆ. ಆದ್ದರಿಂದ ಕೂರ್ಮ ರೂಪದಿಂದಲೂ ಧಾರಣೆ ಮಾಡಿದ್ದಾನೆ. ಆದ್ದರಿಂದ ಕೂರ್ಮರೂಪದ ಚಿಂತನೆಯನ್ನು ಮಾಡಬಹುದು. ನಿಧಿ ಅಂತ ಹೇಳಿದಾಗ ಧಾರಣೆ ಮಾಡಿದ್ದಾನಂತ ಹೇಳಿದಾಗ, ಇಲ್ಲ ಪೋಷಣೆ ಮಾಡ್ತಾನಂತ ಹೇಳುವಾಗ ಭಗವಂತ ಪೋಷಕ, ಸರ್ವಪೋಷಕ ಅನ್ನುವ ರೂಪದ ಚಿಂತನೆಯನ್ನು ಮಾಡಬಹುದು. ಹೀಗೆ ನಿಧಿ ಅಂತ ಹೇಳಿದರೆ ಎಲ್ಲವನ್ನು ಧಾರಣೆ ಮಾಡುವವನು, ಎಲ್ಲರನ್ನು ಪೋಷಣೆ ಮಾಡುವವನು ಅಂತಹ ಪರಮಾತ್ಮ ಅವನು. ಈ ಅವ್ಯಯ ಅನ್ನೋ ಶಬ್ದ ನಾವು ನೋಡಿದ್ವಿ, ನಿಧಿ ಆದ್ದರಿಂದ ಅವನು ನಿಧಿಯೂ ಆಗಿದ್ದಾನೆ, ಅವ್ಯಯನೂ ಆಗಿದ್ದಾನೆ ಅಂಥೇಳಿ. ಈಗ ಅವ್ಯಯ ಶಬ್ದಕ್ಕೆ ನೋಡಿದಾಗ ನಾವು ಅಕ್ಷರ, ಅಜರ, ಅವ್ಯಯ, ಅಚ್ಯುತ ಈ ಶಬ್ದಗಳ ವಿಸ್ತಾರ ಸ್ವಲ್ಪ ನೋಡಿದ್ದೀವಿ. ವ್ಯಯ ಅಂದರೆ ವಿ ಅಯ, ಕಡಿಮೆ ಆಗೋದು, ಡಿಮಿನಿಷಿಂಗ್, ಡಿಪ್ಲೀಟ್ ಆಗೋದು, ಅದಕ್ಕೆ ವ್ಯಯ ಅಂತ ಕರಿತೀವಿ. ಡಿಪ್ಲೀಟ್ ಆಗುತ್ತೆ, ಡಿಮಿನಿಷ್ ಆಗುತ್ತೆ, ಕಡಿಮೆ ಆಗುವುದು. ಆದ್ದರಿಂದ ಯಾವನಾದರೆ ಯಾವ ವ್ಯಯಗಳು ಇಲ್ಲದೆ ಇದ್ದಾನೋ, ಅಂದರೆ ಈಗ ಅಕ್ಷರ ಅನ್ನುವ ಶಬ್ದ ನಾಶವಿಲ್ಲದವನು, ಅವ್ಯಯ ಅನ್ನುವ ಶಬ್ದ ವ್ಯಯವಿಲ್ಲದವನು. ವ್ಯತ್ಯಾಸ ಏನು ಅಂತ ಹೇಳಿದರೆ, ಲಿಟ್ರಲ್ ಆಗಿ ನಾವು ತಗೊಂಡ್ರೆ ವ್ಯಯ ಅಂತ ಹೇಳಿದಾಗ ಡಿಮಿನಿ ಅಂದರೆ ಈಗ ಒಂದು ವಸ್ತು ಈ ಇಷ್ಟು ಸೈಜ್ನಲ್ಲಿದೆ ಅಂದ್ಕೊಳ್ರಿ. ಸಪೋಸ್ ಇಮ್ಯಾಜಿನ್ 1000 ಕ್ಯೂಬಿಕ್ ಫೀಟ್, 1000 ಕ್ಯೂಬಿಕ್ ಫೀಟ್ ಇರೋದು 900 ಕ್ಯೂಬಿಕ್ ಫೀಟ್ ಆಯಿತು ಅಂದರೆ ಅದು ವ್ಯಯವಾಯಿತು, ಪೂರ್ತಿ ಹೊಟ್ಟೋಗಲಿಲ್ಲ. ಸೊ ಕಡಿಮೆ ಆಗುವುದು ಅದು ಇಲ್ಲದವನು. ಅಕ್ಷರ ಅಂದರೆ ನಾಶವಾಗದೆ, ಅಂದರೆ ಅದು ಪೂರ್ತಿ ಹೊಟ್ಟೋಗೋದು. ಸೊ ಪೂರ್ತಿ ಹೊಟ್ಟೋಗೋದು ಅನ್ನೋದು ಇಲ್ಲ ಭಗವಂತನಿಗೆ, ಕಡಿಮೆ ಆಗುವುದಿಲ್ಲ. ಯಾವುದು ಅಂದರೆ ಪೂರ್ತಿ ಹೊಟ್ಟೋಗೋದು ಅಂದರೆ ಗುಣಗಳು ತಗೊಂಡ್ರೆ, ಈಗ ಸ್ವರೂಪ ಹೇಗೂ ನಿತ್ಯ, ನಾವು ಕೂಡ ಅವ್ಯಯರು ಅಕ್ಷರರು, ಆ ಸ್ವರೂಪ ತಗೊಂಡ್ರೆ ಸ್ವರೂಪ ಅಲ್ಲ. ಆದರೆ ನಮಗೆ ದೇಹ ತಗೊಂಡ್ರೆ ದೇಹ ಹೋಗೋದಿದೆ, ಹೀಗೆ ಬೇರೆ ರೀತಿಗಳಲ್ಲಿ ನಮಗೆ ವ್ಯಯ, ಕ್ಷರ, ದೇಹನಾಶ ಇದೆ. ಭಗವಂತನಿಗೆ ಯಾವ ವಿಧವಾದ ವ್ಯಯವೂ ಇಲ್ಲ, ಯಾವ ವಿಧವಾದ ಕ್ಷರತ್ವ ಅಂದರೆ ನಾಶ ಇಲ್ಲ, ನೋ ಡಿಪ್ಲೀಷನ್ ಇಲ್ಲ, ಆ್ಯಂಡ್ ನೋ ಡಿಸ್ಟ್ರಕ್ಷನ್. ಡಿಪ್ಲೀಷನ್, ಡಿಸ್ಟ್ರಕ್ಷನ್ ಎರಡೂ ಇಲ್ಲದವನು. ಆದ್ದರಿಂದ ಡಿಸ್ಟ್ರಕ್ಷನ್ ಇಲ್ಲದವನು ಅಂತ ಹೇಳೋದಕ್ಕೆ ಅಕ್ಷರ ಶಬ್ದ, ಡಿಪ್ಲೀಷನ್ ಇಲ್ಲ, ಕಡಿಮೆ ಆಗುವುದಿಲ್ಲ, ಅದಕ್ಕೆ ಅವ್ಯಯ ಶಬ್ದ. ಆದ್ದರಿಂದ ಭಗವಂತ ಏಕ ರೀತಿಯಲ್ಲಿ ಯಾವ ವ್ಯಯವೂ ಇಲ್ಲದೆ, ವಿಕಾರವಿಲ್ಲದೆ, ಅದಕ್ಕೆ ವಿಕಾರ ಇಲ್ಲದೆ ಅಂತಲೂ ಮಾಡ್ಬೋದು. ಯಾಕಂದರೆ ವ್ಯಯ ಆಗಿತ್ತು, ಕಡಿಮೆ ಆಯಿತು ಅಂದರೆ ವಿಕಾರ ಬಂದಂತೆ. ನಾವು ವಿಕಾರದ್ದು ನೋಡಿದ್ವಿ, ವಿಕಾರ ಅನ್ನೋದಕ್ಕೆ ಏನಂದರೆ ವಿಕಾರ, ಆಕಾರದಲ್ಲಿ ಆಲ್ಟ್ರೇಷನ್ ಬಂದರೆ ಅದು ವಿಕಾರ. ಯಾವ ವಿಧವಾದ ಆಲ್ಟ್ರೇಷನ್ ಆದರೂ ಇರ್ಬೋದು, ಮ್ಯೂಟೇಷನ್ನು, ಆಲ್ಟರೇಷನ್ನು, ಇವು ಯಾವುದೂ ಬರದೇ ಇದ್ದರೆ ಅದನ್ನು ಅವ್ಯಯ. ಆದ್ದರಿಂದ ಅವ್ಯಯ ಅನ್ನೋ ಶಬ್ದಕ್ಕೆ ವಿಕಾರವಿಲ್ಲದ ವ್ಯಯ ಅನ್ನೋದು ವಿಕಾರ. ವಿ ಅಯ, ಅಯ ಕಾರ, ವಿ ಅಯ ಅಂದರೆ ಅಯ ಅನ್ನೋದು ವಿಶೇಷವಾಗಿ ಅಯವಾಗುವುದು, ಅಂದರೆ ಒಂದು ವಿಕಾರವಾಗುವುದು, ಅದು ಇಲ್ಲದವನು. ಆದ್ದರಿಂದ ಅವ್ಯಯ. ಆದ್ದರಿಂದ ಭಗವಂತ ಯಾವ ವಿಕಾರವೂ ಇಲ್ಲದವನು, ಯಾವ ಹೆಚ್ಚು ಬೇರುಗಳಿಲ್ಲದೆ ಇರುವವನು, ತೇರು ಬೇರುಗಳಿಲ್ಲ ಅಂತ. ಸೊ ಹೀಗೆ ಹೆಚ್ಚಾಗೋದು ಕಡಿಮೆ ಆಗೋದು ಇದು ಯಾವುದೂ ಇಲ್ಲದೇ ಇರುವವನು, ಏರು ಬೇರುಗಳಿಲ್ಲದೇ ಇರುವವನು ಅಂಥೇಳಿ, ಹೀಗೆ ಅವನು ಅವ್ಯಯ ಅಂಥೇಳಿ. ಆದ್ದರಿಂದ ಈ ಅರ್ಥದಲ್ಲಿ ಅವ್ಯಯ ಶಬ್ದ, ಅವನು ನಿಧಿಯೂ ಆಗಿದ್ದಾನೆ. ಅವ್ಯಯನು ನಿಧಿ ಅಂದರೆ ಇನ್ನೊಂದು ಅರ್ಥವನ್ನು, ನಿಧಿ ಧಿ ಅಂದರೆ ಬುದ್ಧಿ, ನಿತರಾಂ ಬುದ್ಧಿ, ಪೂರ್ಣ ಸರ್ವಜ್ಞ ಅನ್ನುವ ಅರ್ಥವನ್ನು ನಿಧಿ ಅನ್ನುವ ಶಬ್ದಕ್ಕೆ ತಿಳಿಸಿಕೊಡುತ್ತೆ. ಅವನು ಒಳ್ಳೆ ಪೂರ್ಣ ಜ್ಞಾನ ಉಳ್ಳವನು. ಧಿ ಬುದ್ಧಿ, ನೀ ನಿತರಾಂ, ನಿತರಾಂ ಧಿ, ಪೂರ್ಣ ಜ್ಞಾನ ಇರುವವನು ಅನ್ನುವ ಅರ್ಥವನ್ನು ಮಾಡಬಹುದು ನಿಧಿ ಶಬ್ದಕ್ಕೆ. ಆದ್ದರಿಂದ ಹೀಗೆ ಅವನು ಧಾರಕ ಮತ್ತು ಪೋಷಕ ಎಲ್ಲವೂ ಆಗಿದ್ದಾನೆ ಅನ್ನುವುದು ಆ ನಿಧಿ ಶಬ್ದ ಹೇಳಿದರೆ. ಅವ್ಯಯ ಅನ್ನುವುದು ಯಾವ ವಿಕಾರವೂ ಇಲ್ಲ ಅನ್ನುವುದನ್ನು ಹೇಳುತ್ತೆ. ಮತ್ತು ಭಗವಂತ ಅವನು ಭಕ್ತರ ದೃಷ್ಟಿಯಲ್ಲಿ ಅವನು ಯಾವ ನಾಶ ಮೊದಲಾದ ವಿಕಾರವಿಲ್ಲದಂತಹ ನಿಧಿ. ಅಂದರೆ ನಿಧಿ ಅವ್ಯಯ ಅನ್ನುವುದು ಎರಡು ಶಬ್ದಗಳಾಗಿ ಸಪರೇಟಾಗಿ ಭಗವಂತನ ಹೇಳುತ್ತಂತ ತಗೊಂಡಾಗ, ಇನ್ನೊಂದು ಅವ್ಯಯನಾದ ನಿಧಿ ಅಂದರೆ ವಿಶೇಷಣ ಉತ್ತರ ಪದ ಕರ್ಮಧಾರೆಯ ಸಮಾಸವಾಗಿ ತಗೊಂಡ್ರೆ ಅವ್ಯಯ ಅನ್ನುವುದು ಅವನ ವಿಶೇಷಣವಾಗಿಟ್ಟುಕೊಂಡು, ಅವ್ಯಯವಾಗಿರುವಂತಹ ನಿಧಿ ಯಾರಾಗಿದ್ದಾನೋ ಅವನು ನಿಧಿರವ್ಯಯ. ಸೊ ಅವ್ಯಯವಾದ ನಿಧಿ ಯಾರ ಆಗಿದ್ದಾನೋ ಅವನು ನಿಧಿರವ್ಯಯ. ಅಂದರೆ ಅವ್ಯಯ ಈಸ್ ಅನ್ ಅಬ್ಜೆಕ್ಟಿವ್, ನಿಧಿ ಅನ್ನೋದು ಅವನನ್ನು ಹೇಳುತ್ತೆ ಅನ್ನುವ ಅರ್ಥದಲ್ಲಿ ನಾವು ತಗೋಬೋದು. ಇನ್ನೊಂದು ನಿಧಿ ಅಂತ ಹೇಳಿದ್ರೆ ಸಂಖ್ಯೆಗಳಿರುತ್ತೆ ನೋಡ್ರಿ, ಪದ್ಮ, ಮಹಾಪದ್ಮ, ಶಂಖ, ಹೀಗೆ ನಂಬರ್ಸು, ದೊಡ್ಡ ದೊಡ್ಡ ನಂಬರ್ಸ್ ಹೇಳುತ್ತೆ. ಅದಕ್ಕೆ ಆಲ್ಮೋಸ್ಟ್ ಇನ್ಫೈನೈಟ್ ನಂಬರ್ ಅಂತ ಹೇಳೋದಕ್ಕೆ ನಿಧಿ ಅಂದ್ರೆ ದೊಡ್ಡ ನಂಬರ್ ಅಂತ ಹೇಳ್ತಾರೆ. ಸಾಂಕೇತಿಕವಾಗಿಲ್ಲ ಅಂದರೆ ನಿಧಿ ಅಂದರೆ ಇನ್ಫೈನೈಟ್ ನಂಬರ್, ಅನಂತ ಸಂಖ್ಯೆ ಅನ್ನೋದು ನಿಧಿ ಹೇಳುತ್ತೆ. ಆದ್ದರಿಂದ ಅವನು ನಿಧಿ ಅಂತ ಹೇಳಿದರೆ ಎಲ್ಲ ಅನಂತತ್ವ ಇರುವವನು ಭಗವಂತ ಅಂಥೇಳಿ, ಈ ವಿಧವಾಗಿ ಅವನು ನಿಧಿ ಅಂಥೇಳಿ. ಮತ್ತು ಕಠೋಪನಿಷತ್ನಲ್ಲಿ ಕಾಟಕ ಉಪನಿಷತ್ನಲ್ಲಿ ಯಮಧರ್ಮರಾಜ ಆ ನಚಿಕೇತನಿಗೆ ಉಪದೇಶ ಮಾಡುವಾಗ ಒಂದು ಹೇಳ್ತಾನೆ, ನಾನು ಭಗವಂತನನ್ನು ಯಾವಾಗಲೂ ನಿತ್ಯವಾದ ವಸ್ತುಗಳಿಂದ ಮಾಡ್ತೀನಿ ಅಂತ ಹೇಳುವ ಸಂದರ್ಭದಲ್ಲಿ, ಆದ್ದರಿಂದ ಭಗವಂತನನ್ನು ನಿತ್ಯವಾದ ವಸ್ತುಗಳಿಂದ ಮಾಡುವವರು ಅವರು ಭಗವಂತನ ಚೆನ್ನಾಗಿ ಧಾರಣೆ ಮಾಡಿರ್ತಾರೆ ಅಂತ ಹೇಳುವಾಗ ಅದು ಮೊದಲಿನಲ್ಲಿ ಯಮಧರ್ಮರಾದ ಹೇಳ್ತಾನೆ, ಜಾನಾಮ್ಯಹಂ ಸೇವತಿ ಸೇವಧಿ ಇತ್ಯನಿತ್ಯಂ ಅಂತೇಳಿ, ಅಲ್ಲಿ ಅನಿತ್ಯಂ ಅಂತ ಬರ್ತಾ ಇದಲ್ವಾ ಅಂತ ಅನಿಸುತ್ತೆ. ಸೇವಧಿ ಅನ್ನುವ ಶಬ್ದಕ್ಕೆ ಶಂ ಸುಖಂ, ಅವಧಿ ಶೇ ಅವಧಿ ಅನ್ನುವುದು ನಿಧಿಗೆ ಪರ್ಯಾಯ ಪದ. ಸೇವಧಿ ಅಂದರೂ ನಿಧಿ ಅಂದರೂ ಒಂದೇ, ಶಂ ಸುಖದ ಅವಧಿಯಾಗಿದ್ದಾನೆ, ಒನ್ ಹೂ ಇಸ್ ಅಲ್ಟಿಮೇಟ್ ಬ್ಲಿಸ್ ಅಂಥೇಳಿ, ಅದಕ್ಕೆ ನಿಧಿ ಅಂತಲೂ ಕೂಡ. ಆದ್ದರಿಂದ ಯಮಧರ್ಮರಾಜ ಹೇಳ್ತಾನೆ, ಆ ಪರಮಾತ್ಮನನ್ನು ನಾನು ತಿಳಿದಿದ್ದೀನಿ. ಹೇಗೆ ಅಂದರೆ ಶೇ ಅವಧಿ ಅಂತ ತಿಳಿದಿದ್ದೀನಿ. ಅವನು ಆ ಅನ್ನುವವನು, ಅವನು ಯಾರು ಆ ಪರಮಾತ್ಮ ಅಂದರೆ ಆ ಅನ್ನುವವನು, ಅಕಯ ಪ್ರವಿಸಂ ಭೂಮ ಸಖಃ ಅಂತ ನಾವು ನೋಡಿದ ಏಕಾಕ್ಷರಗಳು ನೋಡುವಾಗ ಅವನು ಆ. ಆದ್ದರಿಂದ ಆ ಅಂತ ಕರೆಯಲ್ಪಡುವ ಪರಮಾತ್ಮ ಅವನು ನಿತ್ಯನಾಗಿದ್ದಾನೆ, ಅವನನ್ನು ಸೇವಧಿ ಅಂಥೇಳಿ ನಾನು ತಿಳಿದಿದ್ದೀನಿ ಅಂತ ಯಮಧರ್ಮರಾದ ನಚಿಕೇತನಿಗೆ ಹೇಳ್ತಾನೆ. ಆದ್ದರಿಂದ ಅಲ್ಲಿ ಆ ಸೇವಧಿ ಶಬ್ದ ನಿಧಿ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ ಆಚಾರ್ಯರು. ಭಾಷೆ ಹೇಳುವಾಗ ಅದು ಆ ಅನ್ನುವುದು ಪರಮಾತ್ಮನ ಹೆಸರು, ವಿಷ್ಣು ಅಂತ ಕರೆಯಲ್ಪಡುವ ಆ ನಾ ಆ ವಿಷ್ಣು ರೀತಿ ಪ್ರೋಕ್ತಃ ಅಂಥೇಳಿ. ಆದ್ದರಿಂದ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಆಖ್ಯಂ ವಿಷ್ಣುವಾಖ್ಯಂ ನಿತ್ಯಂ ಸೇವಧಿ ಇತಿ ಜಾನಾಮಿ ಅಂಥೇಳಿ. ಸೇವಧಿ ನಿಧಿ ಅಂತ ನಾನು ಪರಮಾತ್ಮನನ್ನು ತಿಳಿದಿದ್ದೀನಿ ಅಂತ ಯಮಧರ್ಮರಾದ ನಚಿಕೇತನಿಗೆ ಹೇಳ್ತಾನೆ. ಆವಾಗ ಆ ಸೇವಧಿ ನಿಧಿ ಅನ್ನುವ ಶಬ್ದ ಪ್ರಯೋಗ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇನ್ನೊಂದೇ ಅಂತ ಹೇಳಿದರೆ, ಕುಂತಿದೇವ್ ಹೇಳ್ತಾರೆ ಪರಮಾತ್ಮನನ್ನು ಸ್ತೋತ್ರ ಮಾಡುವಾಗ, ನೀನು ಜ್ಞಾನಿಗಳಿಗೆ ಎಲ್ಲರಿಗೂ ನೀನು ಸಿಗೋನಾಗಿದ್ದಿ, ಅಕಿಂಚನ ಅಂಥೇಳಿ. ಅಕಿಂಚನ ಅನ್ನುವ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಅಂದರೆ ಈ ಭಗವಂತನನ್ನು ಅಕಿಂಚನರು ಅಂಥೇಳಿ, ಅಕಿಂಚನರು ಅಂಥೇಳಿದರೆ ಬಾಹ್ಯ ವಸ್ತುವಿನಲ್ಲಿ ಮಮತೆ ಇಲ್ಲದೆ ಯಾವ ಎಲ್ಲವೂ ಕಿಂಚನ ಸ್ವಲ್ಪ ಪ್ರಾಮುಖ್ಯತೆ ಅಂದರೆ ಇದು ಅನಿಂಪಾರ್ಟೆಂಟ್ ಅಂತ ಎಲ್ಲವನ್ನು ಬಿಟ್ಟುಬಿಟ್ಟವರು. ಅಕಿಂಚನ ಅಂಥೇಳಿದರೆ ಮಮತೆ ಇಲ್ಲದೆ ಜ್ಞಾನಿಗಳಾಗಿದ್ದು ಬಾಹ್ಯ ವಸ್ತುವಿನಲ್ಲಿ ಮಮತೆಯನ್ನು ಬಿಟ್ಟು ಮಮತೆ ಇಲ್ಲದೆ ಇರುವಂಥವರಿಗೆ ಅಕಿಂಚನರು ಅಂತ ಕರೀತಾರೆ. ಅಂತಹ ಅಕಿಂಚನರು ಯಾರಿದ್ದಾರೋ ಅವರಿಗೆ ನಿಧಿ ಇಲ್ಲ ಧನ ನಿಧಿ ಅಂತ ಪರಮಾತ್ಮ ಇದ್ದು ಅವರಿಗೆ ರಕ್ಷಣೆ ಮಾಡ್ತಾನೆ, ಅಂತಹ ನಿನಗೆ ನಮಸ್ಕಾರ ಅಂತೇಳಿ ಕುಂತಿ ಸ್ತೋತ್ರ ಮಾಡ್ತಾನೆ. ಆದ್ದರಿಂದ ನಿಧಿ ಅಂತ ಹೇಳಿದರೆ ನಮೋ ಅಕಿಂಚನ ವಿತ್ತಾಯ ಅಂತ ಕುಂತಿ ಹೇಳ್ತಾರೆ. ಏ ಕೃಷ್ಣನೇ, ಅಕಿಂಚನರಿಗೆ ವಿತ್ತ ಧನ ನಿಧಿ ಟ್ರೆಷರ್, ಯುವರ್ ಟ್ರೆಷರ್ ಫಾರ್ ಅಕಿಂಚನರು. ಅಕಿಂಚನರು ಅಂದರೆ ಯಾವ ಬಾಹ್ಯ ವಸ್ತುವಿನಲ್ಲಿ ಮಮತೆಯನ್ನು ಬಿಟ್ಟವರು, ಅಂತಹ ನಿನಗೆ ನಮಸ್ಕಾರ. ಯಾರಾದರೆ ಅಕಿಂಚನರಿಗೆ ಬಾಹ್ಯ ವಸ್ತುಗಳಲ್ಲಿ ಮಮತೆ ಬಿಟ್ಟವರಿಗೆ ಅಂಥವರಿಗೆ ನಿಧಿಯಾಗಿದ್ದಾನೋ ಅಂತಹ ನೀನು, ನಿನಗೆ ನಮಸ್ಕಾರ ಅಂಥೇಳಿ ಕುಂತಿ ಹೇಳ್ತಾರೆ. ಆದ್ದರಿಂದ ಅಲ್ಲಿ ನಿಧಿ ಅನ್ನುವ ಶಬ್ದ ವಿತ್ತ ನಿಧಿ ನಿಧಿ ಸೇವಧಿ ಸಂಪತ್ತು ಇವೆಲ್ಲ ನಿಧಿ ಶಬ್ದಕ್ಕೆ ಹೇಳುವಂಥದ್ದು. ಆಮೇಲೆ ಪರಮಾತ್ಮ ಅವನು ಅವ್ಯಯ ಅಂತ ಹೇಳಿದಾಗ ಅದನ್ನು ನಾವು ಇನ್ನೊಂದು ವಿಧವಾಗಿ ಕೂಡ ಬಿಡಿಸ್ಬೋದು. ಅವ್ಯಯ ಆ ವಿ ಅಯ, ಅದರಲ್ಲಿ ಮೂರು ಶಬ್ದಗಳಿದೆ. ಅವ್ಯಯ ಅಂತ ಹೇಳಿದರೆ ಆ ವಿ ಅಯ. ಆ ವಿ ಅನ್ನೋದು ಅಕಯ ಪ್ರವಿಸಂ ಭೂಮ ಸಖಾನಲ್ಲಿ ಆವಿ ಆವಿ ಎರಡು ಪರಮಾತ್ಮನ ತಿಳಿಸುವ ಏಕಾಕ್ಷರಗಳಲ್ಲಿ ಇರುವ ಎರಡು, ಒನ್ ಆಫ್ ದಿ ಐ ಮೀನ್ ಟೂ ಲೆಟರ್ಸ್, ಅನೇಕ ಏಕಾಕ್ಷರಗಳಿವೆ ಅದರಲ್ಲಿ ಆ ಕ ಯ ಪ್ರ ವಿ ಇವೆಲ್ಲವೂ ಬರುತ್ತೆ. ಅದರಲ್ಲಿ ವಿ ಅನ್ನೋದು ಆ ಅನ್ನೋ ತಗೊಂಡ್ರೆ ಆ ವಿ ಎರಡು ಪರಮಾತ್ಮ. ಆ ಅಂದರೆ ಏನು ಪರಮಾತ್ಮ? ಅವನು ಆ ಅಂತ ಹೇಳಿದರೆ ಎಲ್ಲರಿಗಿಂತ ವಿಲಕ್ಷಣನಾದವನಂತ ಒಂದು ಪೂರ್ಣತ್ವವನ್ನು ಹೇಳುತ್ತೆ. ಆ ಅಂತ ಹೇಳಿದರೆ ಅವನು ಯಾವುದೂ ಅಲ್ಲ, ಎಲ್ಲವೂ ಪ್ರಪಂಚದಲ್ಲಿ ನಮಗೆ ಕಾಣುವ ವಸ್ತುಗಳು ಅಪೂರ್ಣವಾದ ವಸ್ತುಗಳಿವೆ, ಪೂರ್ಣವಾದದ್ದು ಯಾವುದೂ ಕಾಣ್ತಾ ಇಲ್ಲ ಅಂತೇಳಿ. ಆದ್ದರಿಂದ ನೇತಿ ನೇತಿ ಭಗವಂತನನ್ನು ಹೇಗೆ ಪಡೆಯಬೇಕು ಅಂತ ಹೇಳಿದಾಗ ನ ಇತಿ ನ ಅಂದರೆ ಇಷ್ಟು, ಇತಿ ಇಷ್ಟು ಮಾತ್ರ ಅಂತ ಯಾವುದಿದೋ ಅಂದರೆ ಅಪೂರ್ಣವಾದದ್ದು ಯಾವುದಿದೋ ನಮ್ಮ ಕಣ್ಣಿಗೆ ಕಾಣಿಸುವುದು ಅದು ಯಾವುದು ಪರಮಾತ್ಮನಲ್ಲ, ಯಾಕಂದ್ರೆ ಅವನು ಪೂರ್ಣ. ಆದ್ದರಿಂದ ಆ ಅನ್ನುವುದು ಪೂರ್ಣತ್ವವನ್ನು ತಿಳಿಸಿಕೊಡುತ್ತೆ, ಯಾಕಂದರೆ ಅಪೂರ್ಣವಾದದ್ದು ಯಾವುದೂ ಅಲ್ಲ ಅವನು. ಆದ್ದರಿಂದ ಅವನು ಪೂರ್ಣ ಅನ್ನುವುದು ಕೂಡ ಆ ಅನ್ನುವುದು ತಿಳಿಸಿಕೊಡುತ್ತೆ. ವಿ ಅನ್ನುವುದು ವಿಶಿಷ್ಟ ಯುನೀಕ್, ಅವನು ಸರ್ವವಿಲಕ್ಷಣ, ವಿ ವಿಲಕ್ಷಣತ್ವವನ್ನು ಹೇಳುವಂಥದ್ದು. ಆದ್ದರಿಂದ ವಿ ಅದು ಪರಮಾತ್ಮನ ಇನ್ನೊಂದು ಹೆಸರು. ಆಮೇಲೆ ಅಯ ಅನ್ನೋದು. ಅಯ ಅಂತ ಹೇಳಿದರೆ ಒಂದು ಇದಕ್ಕೆ ಶುಭಾವಹ ಅಂಥೇಳಿ, ಶುಭವನ್ನು ಉಂಟು ಮಾಡುವವನು. ಇಲ್ಲ, ಅಯ ಅಂತ ಹೇಳಿದರೆ ಜ್ಞಾನ ಕೊಡುವವನು ಅಂಥೇಳಿ ಆ ಅರ್ಥವನ್ನು ಮಾಡಬಹುದು. ಇಲ್ಲ, ಶುಭಾವಹ ಅನ್ನೋದು ಒಂದು ಅರ್ಥ, ಅಂದರೆ ಎಲ್ಲರಿಗೆ ಶುಭವನ್ನು ಉಂಟು ಮಾಡ್ತಾನೆ ಅಯತಿ, ಆದ್ದರಿಂದ ಅವನಿಗೆ ಅಯ ಅಂತ ಹೆಸರು. ಹೀಗೆ ಆ ವಿ ಅಯ ಮೂರು ಆಗಿದ ಯಾರಿದ್ದಾನೋ ಅವನು ಅವ್ಯಯ ಅಂಥೇಳಿ ಭಗವಂತನಿಗೆ ಈ ಶಬ್ದ ಅವ್ಯಯ ಶಬ್ದವನ್ನು ಅನ್ವಯ ಮಾಡಿ ಹೇಳ್ತಾರೆ. ಈ ವಿಧವಾಗಿ ಅವನು ನಿಧಿಯು ಅವ್ಯಯನು ನಿಧಿ, ಅಂದರೆ ಇಷ್ಟೇ ಅಲ್ಲದೆ ಈ ಅವ್ಯಯ ಅನ್ನುವುದು ಒಂದೊಂದರಲ್ಲಿ ನಿಧಿ, ಆ ನಲ್ಲಿ ನಿಧಿಯಾಗಿದ್ದಾನೆ, ಅಂದರೆ ಗುಣಪೂರ್ಣತ್ವ. ಗುಣಪೂರ್ಣತ್ವ ಅದು ಅದಕ್ಕೆ ನಿಧಿ, ಆ ಗುಣಕ್ಕೆ ನಿಧಿಯಾಗಿದ್ದಾನೆ. ಇಲ್ಲ, ವಿಶಿಷ್ಟತ್ವಕ್ಕೆ ನಿಧಿಯಾಗಿದ್ದಾನೆ. ಅಯತ್ವ ಅಂದರೆ ಶುಭವನ್ನು ಉಂಟು ಮಾಡುವುದು, ಸುಖವನ್ನು ಉಂಟು ಮಾಡುವುದು, ಇನ್ನೂ ಬೇರೆ ವಸ್ತುಗಳಿರ್ಬೋದು, ಅವೆಲ್ಲವೂ ಲಿಮಿಟೆಡ್. ಶುಭವನ್ನು ಉಂಟು ಮಾಡುವ ಅನಂತ ವಸ್ತುವು ಇವನಾಗಿದ್ದಾನೆ. ಆದ್ದರಿಂದ ಆ ಅಯತ್ವಕ್ಕೆ ಕೂಡ ನಿಧಿ, ಅಂದರೆ ಈ ಮೂರು ಒಂದೊಂದಕ್ಕೂ ನಿಧಿಯಾಗಿದ್ದಾನೆ, ಆದ್ದರಿಂದಲೂ ಅವನು ನಿಧಿರವ್ಯಯ. ಸೊ ಒಂದೊಂದು ವಿಶೇಷವಾಗಿ ತಗೊಂಡು ನಿಧಿಗೆ ಹೇಳಬಹುದು, ಅದು ಒಂದು. ಆಮೇಲೆ ಭಗವಂತ ನಿಧಿರವ್ಯಯ ಅಂತ ಹೇಳಿದರೆ ನಮ್ಮ ಹೃದಯದಲ್ಲಿ ಅವನು ನೆಲೆಸಿದ್ದಾನೆ, ಹೃದಯಾಕಾಶದಲ್ಲಿ ಇರುವವನಾದ್ದರಿಂದ ನಿತರಾಂ ಸಜ್ಜನೈಹಿ ಹೃದಯ ಧಾರ್ಯತೆ ಇತಿ ನಿಧಿ ಅಂಥೇಳಿ. ಹೃದಯದಲ್ಲಿ ಧರಿಸಲ್ಪಡು, ಡುಧಾಂಗ್ ಅನ್ನೋದರಲ್ಲಿ ಧಿ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ತಗೊಂಡ್ರೆ ಧರಿಸಲ್ಪಡುವವನು, ಎಲ್ಲಿ ಧರಿಸಲ್ಪಡ್ತಾನೆ? ಹೃದಯದಲ್ಲಿ, ಭಕ್ತಜನರಿಂದ, ಜ್ಞಾನಿಗಳಿಂದ ಹೃದಯದಲ್ಲಿ ಧರಿಸಲ್ಪಡುವವನಾದ್ದರಿಂದ ನಿಧಿ ಅಂದರೆ ಚೆನ್ನಾಗಿ. ನಿತರಾಂ ಸಜ್ಜನೈಹಿ ಹೃದಯ ಧಾರ್ಯತೆ, ಸಜ್ಜನರಿಂದ ಹೃದಯದಲ್ಲಿ ಧರಿಸಲ್ಪಡುವವನಾದ್ದರಿಂದಲೂ ಅವನಿಗೆ ನಿಧಿ ಅಂತ ಹೆಸರಿದೆ ಅಂಥೇಳಿ ವಾದಿರಾಜರ ಅವರು ಹೇಳ್ತಾರೆ. ಅವರು ವಾದಿರಾಜೇಯದಲ್ಲಿ ಅದಾದ ಮೇಲೆ ಕಾಟಕ ಉಪನಿಷತ್ತಿನಲ್ಲಿ ಬರುವಂತಹ ಇನ್ನೊಂದು ವಚನೇನು ಬರುತ್ತಂದರೆ, ಅರಣ್ಯೋ ನಿಹಿತೋ ಜಾತವೇದಾಗರ್ಭ ಇವ ನಿಭೃತೋ ಗರ್ಭಿಣೀಭಿ ಅಂಥೇಳಿ ಒಂದು ಬರುತ್ತೆ. ಆದ್ದರಿಂದ ಅಲ್ಲಿ ಗರ್ಭಿಣಿ ಸ್ತ್ರೀಯರು ತಮ್ಮ ಗರ್ಭವನ್ನು ಎಚ್ಚರಿಕೆಯಿಂದ ಹೇಗೆ ಧಾರಣೆ, ಬಹಳ ಕೇರ್ಫುಲ್ಲಾಗಿ ಎಲ್ಲ ಧಾರಣೆ ಮಾಡ್ತಾರೆ, ಹಾಗೆ ಎಲ್ಲರೂ ಕೂಡ ಭಗವಂತನನ್ನು ತಮ್ಮಲ್ಲಿ ಚೆನ್ನಾಗಿ ಧರಿಸಿಕೊಂಡಿರ್ತಾರೆ ಜ್ಞಾನಿಗಳಾದವರು. ಆದ್ದರಿಂದ ಯಮದೇವರು ನಚಿಕೇತನ ಉಪದೇಶ ಮಾಡುವಾಗ ಇದನ್ನು ಹೇಳ್ತಾರೆ, ಗರ್ಭಿಣಿ ಸ್ತ್ರೀಯರಂತೆ ಚೆನ್ನಾಗಿ ಹೃದಯದಲ್ಲಿ ಧರಿಸಲ್ಪಡುವವನು ಜ್ಞಾನಿಗಳಿಂದ. ಇಲ್ಲ, ಜ್ಞಾನಿಗಳು ಅವನನ್ನು ಹೃದಯದಲ್ಲಿ ಚೆನ್ನಾಗಿ ಜೋಪಾನವಾಗಿ, ಗರ್ಭಿಣಿ ಸ್ತ್ರೀಯರು ಎಷ್ಟು ಚೆನ್ನಾಗಿ ಮಗುವನ್ನು ಧಾರಣೆ ಮಾಡ್ತಾರೆ, ಅಷ್ಟು ಭಗವಂತನನ್ನು ಭಕ್ತಿಯಿಂದ ಧಾರಣೆ ಮಾಡ್ತಾರೆ ಅಂಥೇಳಿ. ಸೊ ಜ್ಞಾನಿಗಳಿಂದ, ಗುರು ಶಿಷ್ಯರಿಂದ ಚೆನ್ನಾಗಿ ಹೃದಯದಲ್ಲಿ ಧಾರಣೆ ಮಾಡಲ್ಪಡುವವನು ಅನ್ನುವ ಅರ್ಥದಲ್ಲಿ ಅಲ್ಲಿ ಪ್ರಯೋಗ ಮಾಡ್ತಾರೆ. ಆದ್ದರಿಂದ ನಿಧಿ ಅಂಥೇಳಿ. ಸೊ ಈ ವಿಧವಾಗಿ ಭಗವಂತ ನಿಧಿ ಅನ್ನುವ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತೇಳಿ ಹೇಳ್ತಾರೆ. ಅದೇ ವಿಧವಾಗಿ ಇನ್ನೊಂದು, ಪ್ರಳಯ ಕಾಲದಲ್ಲಿ ಕೂಡ ವಿಶೇಷವಾಗಿ ಎಲ್ಲರನ್ನೂ ತನ್ನಲ್ಲಿ ನೀವು ಕೇಳಿದ್ರೆ, ಪ್ರಳಯ ಕಾಲದಲ್ಲಿ ಭಗವಂತ ಎಲ್ಲವನ್ನು ಒಳಗೆ ಹೇಳ್ಕೊಂಡು ಬಿಡ್ತಾನೆ ಮತ್ತು ಸೃಷ್ಟಿಕಾಲದಲ್ಲಿ ಹೊರಗೆ ತರ್ತಾನೆ, ಇದೆಲ್ಲ ಕೇಳಿದ್ದೀವಿ. ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಒಳಗೆ ಹೇಳ್ಕೊಳ್ಳುವುದಂದರೆ, ಒಳಗೆ ಹೇಳ್ಕೊಂಡ ಮೇಲೂ ಅದರ ಹೊರಗು ಭಗವಂತ ಎಲ್ಲದರ ಒಳಗೂ ಹೊರಗೂ ಇದ್ದಾನೆ ಎಲ್ಲ ಕಾಲದಲ್ಲಿಯೂ. ಒಂದೊಂದು ಕಡೆ ಹೀಗೆ ಹೊರಗೆ ಹಾಕುವುದು, ಒಳಗೆ ಹಾಕುವುದು, ಇದು ಹೇಳೋದರಲ್ಲಿ ಒಂದು ತಾತ್ಪರ್ಯ. ಇನ್ನೊಂದು ಅಂದರೆ ಬೇರೆ ಬೇರೆ ಅನುಸಂಧಾನಗಳು ಇಟ್ಕೋಬಹುದು. ಒಂದು ಅನುಸಂಧಾನ ಏನಂದರೆ, ಒಳಗೆ ತಾನು ಎಲ್ಲವನ್ನು ಇಟ್ಟುಕೊಂಡ, ಅಂದರೆ ಒಂದು ರೂಪದಲ್ಲಿ ಒಳಗೆ ಇಟ್ಟುಕೊಂಡಿದ್ದಾನೆ ಮತ್ತು ಇನ್ನೊಂದು ರೂಪದಲ್ಲಿ ಅದರಿಂದ ಹೊರಗೂ ಇರುತ್ತೆ. ಒಳಗಿಟ್ಟುಕೊಂಡ ಅಂತ ಹೇಳಿದರೆ ಒಂದು ಗರ್ಭದಲ್ಲಿ ಇಟ್ಟುಕೊಂಡ ಅಂದರೆ, ಮತ್ತು ಬಹಳ ಜೋಪಾನವಾಗಿ ಎಲ್ಲರನ್ನು ಕೂಡ ಭಗವಂತ ಪ್ರಳಯ ಕಾಲದಲ್ಲಿ ವಿಶೇಷವಾಗಿ ಆಶ್ರಯ ಭೂತನಾಗಿ ಎಲ್ಲರನ್ನು ಧಾರಣೆ ಮಾಡಿ, ಅಂದರೆ ಇನ್ನೊಂದು ರೂಪದಿಂದ ಆಶ್ರಯ ಕೊಟ್ಟು ಅವರಿಗೆ ಜೋಪಾನವಾಗಿ ಚೆನ್ನಾಗಿ ತನ್ನ ಉದರದಲ್ಲಿ ಇಟ್ಟುಕೊಂಡು ಕಾಪಾಡ್ತಾ ಇದ್ದಾನೆ ಅನ್ನುವ ಅರ್ಥದಲ್ಲಿ ನಾವು ಮಾಡುವುದು. ಆದ್ದರಿಂದ ಹೀಗೆ ನಾವು ಅದರ ಚಿಂತನೆಯನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ. ಅದಾದ ಮೇಲೆ ಇನ್ನೊಂದೇನು ಹೇಳ್ತಾರೆ ಅಂದರೆ, ಭಗವಂತ ಜಗತ್ತಿನಲ್ಲಿ ಎಲ್ಲ ನಮಗೆ ತಿಳಿಸಿಕೊಡೋದಕ್ಕಾಗಿ, ಅಂದರೆ ನಾವು ಎಲ್ಲ ವ್ಯಾಪಾರಗಳನ್ನು ಜೀವನದಲ್ಲಿ ಮಾಡಬೇಕಂತ ಹೇಳಿದರೆ ಅದಕ್ಕೆ ಜ್ಞಾನ ಬೇಕು. ಜ್ಞಾನದಿಂದ ನಾವು ಕಾರ್ಯಗಳನ್ನು ಮಾಡಿದಾಗ ಅದರಲ್ಲಿ ಸಾರ್ಥಕತೆ ಇದೆ, ಜ್ಞಾನವಿಲ್ಲದೆ ಮಾಡಿದಾಗ ಅಷ್ಟು ಸಾರ್ಥಕತೆ ಬರೋದಿಲ್ಲ. ಆದ್ದರಿಂದ ನಮಗೆ ಆ ಜ್ಞಾನವನ್ನು ಬರುವಂತೆ ಮಾಡ್ತಾ, ಆ ಜ್ಞಾನ ದೃಷ್ಟಿಯನ್ನು ನಮಗೆ ಸೇರಿಸಿಕೊಡ್ತಾ, ಅಯತ್ವ ಅದನ್ನು ಕೊಡ್ತಾ, ಆದ್ದರಿಂದ ಆ ವಿಧವಾಗಿ ಭಗವಂತ ಮಾಡ್ತಾನೆ. ಅಂದರೆ ನಮ್ಮಲ್ಲಿ ಆ ಬುದ್ಧಿ ಪ್ರೇರಕತ್ವವನ್ನು ಕೊಟ್ಟು, ನಿತರಾಂ ಧಿ ಒಳ್ಳೆ ಬುದ್ಧಿ ಪ್ರೇರಕತ್ವವನ್ನು ಕೊಟ್ಟು ನಮ್ಮಲ್ಲಿ ಆ ಜ್ಞಾನದ ಮಾರ್ಗದಲ್ಲಿ ಅಯತಿ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಭಗವಂತ ನಿಧಿರವ್ಯಯ ಅಂಥೇಳಿ ಭಗವಂತನನ್ನು ಹಾಗೆ ಕರೀತಾರೆ ಅನ್ನೋದನ್ನು ಹೇಳ್ತಾರೆ. ಸೊ ಈ ವಿಧವಾಗಿ ಈ ನಿಧಿರವ್ಯಯ ಶಬ್ದಗಳ ಕೆಲವು ಅರ್ಥಗಳನ್ನು ನಾವು ಚಿಂತನೆ ಮಾಡಿದ್ದೀವಿ. ಮುಂದೆ ಕೂಡ ನಾವು ಅವ್ಯಯ ಶಬ್ದ ಮತ್ತು ಬರುತ್ತೆ, ನಿಧಿ ಶಬ್ದ ಮತ್ತು ಬರುತ್ತೆ, ಆಗ ಇನ್ನೂ ಅದರ ವಿಶೇಷ ಅರ್ಥಗಳನ್ನು ಇನ್ನು ನಾವು ನೋಡೋಣ. ಇಲ್ಲಿಗೆ ನಾನು ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಹರೇಶ್ ಶ್ರೀನಿವಾಸ.